ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಚತುರಾತ್ಮಕ ವಿಷ್ಣೋರ್ವ್ಯಸ್ತಮಸ್ತಃ ಸಕಲ ಗುಣನಿಧಿ ಸರ್ವದೋಷ ವ್ಯಪೇತಃ ಗುರುಣಾನಂದೋ ಅವ್ಯಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಏನಾಯ್ತು? ಅಹಮೇವ ಅಸಮಗ್ರೇ ಚ ನಾನ್ಯತ್ ಯತ್ ಸದಸತ್ ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋ ಯೋ ಅವಶಿಷ್ಯೇತ ಸೋಸ್ಮ್ಯಹಂ ಋತೇಯರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚ ಆತ್ಮನಿ ತದ್ವಿದ್ಯಾದ್ ಆತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ಉಚ್ಚಾವಚೇಷು ಚ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನತೇಷ್ವಹಂ. ಎಷ್ಟು ಪಂಚಮಹಾಭೂತಗಳು ಎಲ್ಲ ಪ್ರಾಣಿಗಳಲ್ಲಿದ್ದರೂ ಕೂಡ ಅವು ಇವೇ ಹೌದು ಇಲ್ಲ ಹೌದು? ಇವೇ ಹೌದು ಅದಕ್ಕೆ ಅಂದರೆ ಪಂಚಭೂತಗಳಿಂದನೇ ಮಾಡಿರೋದು ಇವೆ. ಆದರೆ ಪಂಚಭೂತ ಭಾರಿ ದೊಡ್ಡವಾದ್ರಿಂದಾಗಿನೇ ಅಷ್ಟಿಲ್ಲ, ಅಷ್ಟಿಲ್ಲ ಆದ್ದರಿಂದ ಇಲ್ಲ. ಅದೇ ರೀತಿ ನಾನು ಏನು ಮಾಡಿದ್ದೇನೆ, ಈಗ ಎಲ್ಲ ಪ್ರಾಣಿಗಳು ಒಳಗಿದ್ದೇನೆ, ಅಧೀರನಾಗಿಲ್ಲ ಮತ್ತು ವ್ಯಾಪ್ತಿ ಮೇಲಿದ್ದೇನೆ. ಹೀಗಾಗಿ ನಾನು ಒಳಗಿದ್ದೇನೆ ಅಂದ್ರೆ ಹೌದು, ಇಲ್ಲ ಅಂದ್ರೆ ಹೌದು, ಒಳಗಿದ್ದೇನೆ ಅಂದ್ರೆ ಹೌದು, ಇಲ್ಲ ಅಂದ್ರೆ ಹೌದು. ಆದ್ದರಿಂದ ಯೋಚನೆ ಇಲ್ಲ. ಪ್ರತಿಷ್ಠಾನಿಯ ಪ್ರಮಲ್ಯ ಅಂತ ಪದ ಉಪಯೋಗಿಸೋದುಂಟು. ಮನೆಯೊಳಗಿದ್ದಾರೆ ಇದ್ದಾರೆ, ಮನೆಯೊಳಗಿಲ್ಲ ಇದ್ದಾರೆ ಇಲ್ಲ. ಯಾವಾಗ ಪ್ರಸಂಗ ಬರ್ತಿದೋ? ಸೂತಕಾದಿಗಳು ಬಂದುಬಿಟ್ಟಿದೆ. ಇದ್ದಾರೆ ಅಂದ್ರೆ ಇದ್ದಾರೆ, ಇಲ್ಲ ಅಂದ್ರೆ ಇಲ್ಲ. ಒಳಗಿಲ್ಲ ಒಂದು ಮಾತು ಎಷ್ಟು ಪದ ಇದೆ. ಒಳಗಿದ್ದೆ ಒಳಗಿಲ್ಲ ಅಂತ ಹೇಳ್ತಾರೋ ಇಲ್ಲ? ಒಳಗಿದ್ದೆ ಒಳಗಿಲ್ಲ ಅಂದ್ರೆ ಏನರ್ಥ? ಮನೆ ಒಳಗಿರೋ ನಿಜ, ಆದರೂ ಕೂಡ ಒಳಗಿನ ಯಾವ ಕೆಲಸ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಅದೇ ರೀತಿಯಲ್ಲಿ ದೇವರೇನಿದ್ದಾನೆ? ಎಲ್ಲರೊಳಗಿದ್ರು ಇಲ್ಲದಂತೆ ಇದ್ದಾನೆ. ನೋಡಿ, ವಿರೋಧ ಅಲ್ಲ ಅದು. ಯಾರ ಕಾಂಟ್ರಿಷನ್ ಅಂತ ಕರೀತಾರಾ? ದೈಹಿಕವಾಗಿರೋದು ನಿಜ, ಆದರೆ ಯಾವುದೇ ಪರ್ಪಸ್ ಸರ್ವ್ ಆಗೋ ರೀತಿಯಲ್ಲಿ ಇಲ್ಲ. ದೇವರು ಇರೋದು ನಿಜ, ಆದರೆ ಜೀವನಿಗೆ ಆಗ್ತಕ್ಕಂಥ ಯಾವ ವಿಕಾರವೂ ದೇವರಿಗೆ ಆಗೋದಿಲ್ಲ. ಆದ್ದರಿಂದ ಇದ್ರೂ ಹೇಗಿದ್ದಾನೆ ಆತ? ಇಲ್ಲದಾಗಿದ್ದಾನೆ. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನಾತ್ಮನಃ ಅನ್ವಯ ವ್ಯತಿರೇಕಾಭ್ಯಾಮ್ ಯಚ್ಚಾತ್ ಸರ್ವತ್ರ ಸರ್ವದಾ. ಇದರ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಪ್ರತಿಯೊಬ್ಬನು ಕೂಡ ಆತ್ಮನಃ ತತ್ವ ಜಿಜ್ಞಾಸ ತತ್ವಜಿಜ್ಞಾಸುನ ಆತ್ಮನಃ ಆತ್ಮನಃ ತತ್ವ ಜಿಜ್ಞಾಸುನ ಏತಾವದೇವ ಜಿಜ್ಞಾಸ್ಯಂ. ಬ್ರಹ್ಮತತ್ವವನ್ನು ತಿಳ್ಕೊಳ್ಳೋಕೆ ಹೊರಟ ವ್ಯಕ್ತಿ ತಿಳ್ಕೊಬೇಕಾದ ಅಂಶ ಇದೇ ಅಂಶನೇ ತಿಳ್ಕೊಬೇಕು. ದೇವ್ರ ಬಗ್ಗೆ ನಾವು ಗಮನ ಕೊಟ್ಟಾಗ ದೇವರು ಅಂದ್ರೆ ಯಾರು? ನಮ್ಗೆ ಕಾಮನ್ ಇದೆ. ವಿಮಾ ಪ್ಲೇನ್ ಅಂದ ತಕ್ಷಣ ಏನು ಮಾಡ್ತಾರೆ ಮನುಷ್ಯ? ತಷ್ಟ ತಲೆ ಎತ್ತಿ ನೋಡ್ತಾರೆ. ಪ್ಲೇನ್ ಬಂತು ತಷ್ಟ ತಲೆ ಎತ್ತಿ ನೋಡ್ತಾನೆ. ಅದಕ್ಕೆ ಪ್ಲೇನ್ ನೋಡೋ ರೀತಿನೇ ಇತ್ತು. ದೇವರು ಅಂದ ತಕ್ಷಣ ಹೇಗೆ ನೋಡಬೇಕು? ಸರ್ವತ್ರ ವ್ಯಾಪ್ತ ಸರ್ವದೋಷ ದೂರ. ಈ ಕಾನ್ಸೆಪ್ಟ್ ಇಲ್ಲದೆ ಹೋದ್ರೆ ದೇವ್ರು ನೋಡಿದಾಗಲ್ಲ ಅವನು ಅರ್ಥ ಮಾಡಿಕೊಂಡ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಲನ್ನು ನೋಡಿದ ತಕ್ಷಣ ಏನಂತ ತಿಳ್ಕೊಂಡು ನೋಡ್ತಾನೆ? ಅವನು ಬೆಳಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೇ ನೋಡ್ತಾನೆ ಹೊರತು ಅಲ್ಲಿ ಎಷ್ಟೋ ಪದಾರ್ಥ ಹಾಲಿಲ್ವಲ್ಲ ಅಂತಾನೆ. ಎಷ್ಟೊಂದಿದೆ ಅಂತ ಕೇಳಿ ಹಾಲಿಲ್ಲ ರೀ, ಎಷ್ಟೊಂದಿರ್ಬೋದು ಅಂತಾನೆ. ಯಾಕೆ? ಬಿಳಿ ಬಣ್ಣ ಪದಾರ್ಥ ಒಂದೂ ಇಲ್ಲ. ಅರ್ಥ ಆಯ್ತಾ ಇಲ್ಲ? ಸೊ ಹಾಲಿನ ಬಣ್ಣ ಒಂದು ವಿಶಿಷ್ಟವಾದ ಲಕ್ಷಣ ಹಾವಿಯ ಹಾಲಿಗಿದೆ, ವಿಶಿಷ್ಟವಾದ ಲಕ್ಷಣ ತಾರಿಗಿದೆ, ವಿಶಿಷ್ಟವಾದ ಲಕ್ಷಣ ದೇವರಿಗಿದೆ. ಸೊ ಈ ರೀತಿ ದೇವರು ನೋಡ್ಬೇಕು ಹೊರತು ಬೇರೆ ರೀತಿಯ ದೇವ್ರು ನೋಡಿ ದೇವ್ರು ನೋಡಿದಾಗಲ್ಲ. ಅನ್ವಯ ವ್ಯತಿರೇಕ ಎರಡು ಪಾಯಿಂಟ್ ಈಗ ದೇವರೇ ಒಪ್ಪೋದಿಲ್ಲ ಒಂದು ಗುಂಪು, ಇಂಥ ದೇವ್ರನ್ನ ಒಪ್ಪೋದು ಇನ್ನೊಂದು ಗುಂಪು, ಎರಡೂ ಅಷ್ಟೇ. ಪರೀಕ್ಷೆಗೆ ಏನೂ ಬರೆದಿಲ್ಲ ಫೇಲು, ತಪ್ಪು ಬರೆದಿದ್ದಾನೆ ಫೇಲು ಹೋಗ್ತಾನೆ. ಆದರೆ ದೇವ್ರನ್ನ ಒಪ್ಪಿದ ಮಾತ್ರಕ್ಕೆ ನಾವೇನು ತಿಳ್ಕೊಬಾರ್ದು? ದೇವ್ರನ್ನ ಒಪ್ಪಿದಕ್ಕೆ ಭಾರಿ ಖುಷಿ, ಕಂಡ್ರೆ ಶನೇಶ್ವರನ ಒಪ್ತೀನಿ ತಿಳ್ಕೊಬಿಟ್ಟೆ ಬರೀ ಸರ್ವೇ ಸರ್ವೋತ್ತಮ ಅಂತೇಳಿ ಅಲ್ಲಿ ಹೇಳಿ ಹೊಡ್ಕೊಂಡು ಒಪ್ಪದೇ ಹೋದ್ರೆ ಅಷ್ಟೇ ಒಪ್ಪಿದ್ರು ಅಷ್ಟೇ. ಯಾತಕ್ಕೆ ಮುಖ್ಯ ಒಪ್ಪಬೇಕಾದ್ರೆ ಒಪ್ಪಿಲ್ಲ, ಇದನ್ನು ತಿಳ್ಕೊಂಡಿಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವ್ರನ್ನ ತಿಳಿಯೋದು ಅಂದರೆ ಏನೋ ಸುಮ್ಮನೆ ದೇವ್ರನ್ನ ತಿಳ್ಕೊಡೋದು ಎಂದೋ ಕಾಣೋದು, ಪಟ ಪಟ ಹೊಡ್ಕೊಂಡು ಹೋಗ್ಬಿಡೋದು, ಇಷ್ಟೇ ಮಾಡಿದ್ರೆ ನಿಂತ್ಕೋತಾರೆ, ಶೂಸ್ ಚಪ್ಪಲಿ ಬಿಸ್ತಾರಿ ಹೊಡ್ಕೊಂಡು ಹೋಗ್ಬಿಡ್ತಾರೆ ಮುಂದೆ, ಒಳಗೆ ಯಾರಿದ್ದರೂ ನೋಡ್ಕೊಂಡು ನೋಡೋದಿಲ್ಲ. ಇದು ದೇವ್ರಪ್ಪ ಲಕ್ಷಣ ಕೂಡ ಇಂಥವರೇ ಜಾಸ್ತಿ. ಅವರು ಆ್ಯಕ್ಚುಲಿ ಅವ್ರು ನಾಸ್ತಿಕರೇ, ನಾಸ್ತಿಕಾಸ್ ಇಂದ ಗೈಜ ಫಾಸ್ತಿಕಾಸ್ ಅಷ್ಟೇ. ಪ್ರಚ್ಛನ್ನ ನಾಸ್ತಿಕ ನಾಸ್ತಿಕರಂತೀವಲ್ಲ ಹಾಗೆ, ಇವತ್ತು ನಾಸ್ತಿಕ್ಯ ಪ್ರಚ್ಛನ್ನ ಪುತ್ರವ್ರು ಬೈತೀವಲ್ಲ, ಆ್ಯಕ್ಚುಲಿ ಮಠಬಾನಿಗಳಿರೋದು ನಾವು. ತುಂಬ ಜನಗಳು ಏನಾಗಿರ್ತಾರೆ? ಪ್ರಚ್ಛನ್ನ ನಾಸ್ತಿಕರಾಗಿರ್ತಾರೆ. ಯಾಕೆಂದ್ರೆ ಅಲ್ಲೇ ಕಳ್ತಾರೆ ಮಾಡ್ತಾರೆ ಅಂದರೆ ದೇವ್ರು ನಂಬಿಲ್ಲ ಅಂತ ಆಯ್ತಲ್ಲ ಅವ್ರು. ಅರ್ಥ ಆಯ್ತಲ್ಲ, ದೇವರಲ್ಲಿ ತಾವು ಏನು ಇಟ್ಕೊಂಡಿದ್ದಾರೆ? ದೇವರಲ್ಲಿ ಇದ್ದಾರಪ್ಪ, ನಂಬಿದ್ದಾನೆ. ಅದ್ಮೇಲೆ ಕಳ್ತಾನೆ ಮಾಡಬಾರ್ದು, ಮತ್ತು ಅಲ್ಲೇ ಜಾಸ್ತಿ ಕಳ್ತಾನ ಆಗೋದು ಗೊತ್ತಾಯ್ತಾ? ಯಾತಕ್ಕೆ ಅದು ಏನರ್ಥ ಅದಕ್ಕೆ? ಅಲ್ಲಿ ಆಸ್ತಿಕ ಅಂದರೆ ನಾಸ್ತಿಕ ಸೇರ್ಕೊಂಡಿದ್ದಾನೆ ಅಂತ. ಸೊ ಪ್ರಚ್ಛನ್ನ ಪುತ್ರರು ಅಂತ ಇವ್ರು ಬೈ ಸುಮ್ಮನಾಗಬಾರ್ದು, ಇವ್ರನ್ನೂ ಬೈಕೋಬೇಕು ನಾವು. ಯಾತಕ್ಕೆ ಅಂದರೆ ಇವ್ರು ಪ್ರಚ್ಛನ್ನ ನಾಸ್ತಿಕರಾಗಿರೋದ್ರಿಂದ ಮೋಸ ಆಗ್ತಾರೆ. ನಾವು ದೇವ್ರನ್ನ ಒಪ್ಪದೆ ಒಳಗೆ ಸೇರಿಸ್ಕೊಳ್ಳೋದಿಲ್ಲ ಫಸ್ಟ್ ಅವ್ರನ್ನ, ಒಪ್ಕೊಂಡಿದ್ದು ಬಂದು ಆಮೇಲೆ ಮೋಸ ಮಾಡ್ತಾರಲ್ಲ ಬಂದಿದ್ದೆ ಆಗ್ಬಿಡ. ನಾವು ಮಡಿ ಮಾಡೋದಿಲ್ಲ, ಸಮಸ್ಯೆ ಇಲ್ಲ. ಮಡಿ ಮಾಡ್ತೇನೆ ಮೈಲಿಗೆ ಬಿಟ್ಬಿಟ್ರೆ ಬಂದಿದ್ದೆ ಆಗುತ್ತೆ ಗೊತ್ತಾಯ್ತಾ? ಇವತ್ತು ನಡೀತಿರೋದು ಹಾಗೆ ಕಲಿಯುಗದಲ್ಲಿ ನಡೆಯೋದು ಎರಡು. ಈ ಪ್ರಚ್ಛನ್ನ ಬೌದ್ಧ ಮತ ಅಂಬೋದು ಒಂಥರ ವಾರ್ನಿಂಗ್ ಕೊಟ್ಟಾಗಿ ಎಲ್ಲ ಕಡೆ ಪ್ರಚ್ಛನ್ನ ಆಗಿರುತ್ತೆ. ಅಕ್ಕಿ ಕೊಡ್ತಾರೆ ಮಿಕ್ಸ್ ಮಾಡಿರ್ತಾರೆ, ಎಣ್ಣೆ ಕೊಡ್ತಾರೆ ಬೇರೆ ಹಾಕ್ತಾರೆ. ಮತ ಒಂದೇ ಪ್ರಚ್ಛನ್ನ ಅಲ್ಲ, ಏನು ಪ್ರಚ್ಛನ್ನ ಈಗ? ಎಲ್ಲ ಪ್ರಚ್ಛನ್ನ. ಮೊನ್ನೆ ಯಾವುದು ತೋರಿಸಿದ್ರು ಟಿ ವಿ ಒಳಗೆ, ಪಾನಿಪುರಿ ಅದೆಲ್ಲ ನಾಯಿ ಮಾಂಸ ಎಲ್ಲ ಸೇರಿಸಿರ್ತಾರೆ ಅಲ್ಲಿ. ಇವ್ರು ತಿಂತ ರುಚಿ ಲಟ್ಕೊಂಡ್ಬಿಟ್ಟು ತಿಂತಾ ಇರ್ತಾರೆ. ಪುಣ್ಯಾತ್ಮರು ಎಷ್ಟೆಷ್ಟು ಇದೆ ತಿಂತಾ ಇರ್ತಾರೆ. ಅದಕ್ಕೆ ಎಷ್ಟು ಮೋಸ ಮಾಡ್ತಾರೆ ಜನ ಅನ್ನೋದಕ್ಕೆ ಸಾಕ್ಷಿ. ಅಸಹ್ಯ ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ. ಇವತ್ತು ಪ್ಯೂರ್ ಎಂಬ ಕಾನ್ಸೆಪ್ಟೇ ಉಳ್ಕೊಂಡಿಲ್ಲ. ಈಗ ಪ್ಯೂರ್ ದಕ್ಕಬಿಡ್ತಾ ಏನು ಪ್ಯೂರ್ ಅದು ಏನು ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾನೆ. ಪ್ಯೂರ್ ಕೊಟ್ಟರೆ ನಾವು ಬದುಕ್ತೀವಿ ಅಂತ ಕೇಳ್ತಾನೆ. ಅಂಥ ಕಾಲ ಬಂದಾಗ ಕಲಿಯುಗದಲ್ಲಿ ಅದೆಲ್ಲದಕ್ಕೂ ನಾಂದಿ ಹಾಡಿದ್ದ್ಯಾರು? ಪ್ರಚ್ಛನ್ನ ಬೌದ್ಧ ಮತ. ಪ್ರಚ್ಛನ್ನ ಮತ ಬಂದು ಒಂದೊಂದೇ ಶುರುವಾಯ್ತಾಗ ಶುರುವಾಗಿ ಎಲ್ಲ ದಾರಿ ತಪ್ಪಿ ಹೋಯ್ತು. ಒಂದು ಕಡೆ ಅಕೌಂಟ್ ಮಾಡ್ಕೊಂಡು ಏನಾಗುತ್ತೆ ಈಗ? ಏನೋ ಪಾಪ ಪರವಾಗಿಲ್ಲ, ಕೊನೆಗೆಲ್ಲ ಕೊನೆಗೆ ಏನಾಯಿತು, ಸರ್ವನಾಶಕ್ಕೆ ಕಾರಣ ಆಯ್ತು. ಅದಕ್ಕೆ ಅಲ್ಲೇ ಆಚಾರ್ಯ ಏನು ಮಾಡಿದ್ರು, ಈಗ ಮೂಲ ಖಂಡನೆ ಮಾಡಲಿಕ್ಕೆ ಅಂತ ಬಂತು. ಅದು ತೆಗೆದ ತಕ್ಷಣ ಏನಾಗುತ್ತೆ ನ್ಯಾಚುರಲಿ, ಎಲ್ಲ ಫಸ್ಟ್ ಫ್ಲೋರ್ ನಾಶ ಮಾಡಿದರೆ ಮೇಲಿಂದ ಒಂದೊಂದು ನಾಶ ಮಾಡಬೇಕಾಗಿಲ್ಲ, ಏನಾಗುತ್ತೆ ಅಲ್ಲಿಗೆ ಫೌಂಡೇಶನ್ ನಾಶ ಲಾಸ್ಟ್ ಮಾಡಿದ್ರೆ ಮುದೆ ಹೋಯ್ತು. ಖಂಡನತ್ರಯಗಳೆಲ್ಲ ಅಂಥ ಆರ್ಗ್ಯುಮೆಂಟ್ಸ್. ಏತನ್ಮತ ಮಮಾತಿಷ್ಠ ನೋಡಿ, ಇದೇ ರೀತಿ ಭಗವದ್ಗೀತೆಯಲ್ಲಿ ಹೇಳಿತ್ತು ಅರ್ಜುನ, ನನ್ನ ಮತ ಒಯ್ದು ಅಂತ ಗೊತ್ತಾಯ್ತಾ. ಏತನ್ ಬಂತಲ್ಲ, ಶ್ರದ್ಧಾವಂತೂ ಅನಸೂಯಂತ ಮುಚ್ಚಂತೆ ತೇಪಿ ಕರ್ಮ ಬಿಹಿ. ಇದು ನನ್ನ ಮತ ಇದ್ರ ಒಪ್ಪಿಕೊಂಡ್ರೆ ಮುಕ್ತರಾಗ್ತಾರೆ. ಯಾರು ನಾನು ತಿಷ್ಠಂತಿ ಮೇ ಮತಂ, ಅವ್ರು ಹಾಳಾಗಿ ಹೋಗ್ತಾರೆ. ಇದೇ ಮಾತಾಡ್ತಾರೆ, ಏತನ್ಮತಂ ಮಮ ಆತಿಷ್ಠ, ಬ್ರಹ್ಮದೇವರೇ ನನ್ನ ಮತವನ್ನು ಸರಿಯಾಗಿ ತಿಳ್ಕೊಳ್ಳಿ. ಪರಮೇಣ ಸಮಾಧಿನ, ಬರೀ ಸುಮ್ಮನೆ ತಿಳ್ಕೊಂಡ್ರೆ ಸಾಲದು. ಪರಮೇಣ ಸಮಾಧಿನ, ಸಮಾಧಿ ಅಂದ್ರೇನು? ಮನಸ್ಸಿನ ಏಕಾಗ್ರತೆ. ಅದನ್ನು ಮಾಡಿ ತಿಳ್ಕೋಬೇಕಷ್ಟೆ, ಸುಮ್ಮನೆ ಕ್ಯಾಜುವಲ್ ತಿಳ್ಕೊಂಡ್ರೆ ಸಾಲದು. ಯೋಗಾಗ ತಿಳ್ಕೊಬೇಕು, ಸುಮ್ಮನೆ ನೋಡ್ತಾನೆ ಮರ್ತು ಬಿಡ್ತಾನೆ. ಏಕಾಗ್ರತೆ ಅವ ನೆನಪಿರುತ್ತೆ, ಪದ ನೆನ್ಪಿಟ್ಕೊಡ್ತಾನೆ. ನೋಡ್ತಾ ನೋಡ್ತಾ ಇವತ್ತು ಸಾಮಾನ್ಯ ವಾಯುಸ್ಥಿತಿ ಕಲ್ತಾರೆ ಅಂತ ತಿಳ್ಕೊಬೇಡ. ಪುಸ್ತಕ ನೋಡಿ ಕಲ್ತಿರ್ತಾರೆ ಫಸ್ಟು, 70-80 ವರ್ಷ ವಾಯ್ದು ಅದೇ ಪುಸ್ತಕ ನಾವು ಫಸ್ಟ್ ನೋಡಿದ್ರೆ ಏನಾಗುತ್ತೆ ಅವನಿಗೆ? ಯಾವ ಪುಸ್ತಕ ನೋಡಿ ಕಲ್ತಿರ್ತಾರೋ ಆ ಪುಸ್ತಕ ತಲೆ ಬರೋದು. ಮತ್ತು ಯಾಕೆ ಪರಮೇಣ ಸಮಾಧಿನ, ಇಲ್ಲಿ ಡೀಪ್ ಕಾನ್ಸಂಟ್ರೇಷನ್ ಬಂದಿರುತ್ತೆ, ಅದು ಉಳ್ಕೊಂಬಿಡುತ್ತೆ. ಯಾವ್ದಿರೋದಲ್ಲ ಅದು ಹೋಗಿಬಿಡುತ್ತೆ, ಫೇಡ್ ಆಗಿಬಿಡುತ್ತೆ. ಅದಕ್ಕೆ ಇದು ಹೆತ್ತತ್ರ ಹಾಯ್ ತಿಳ್ಕೊಬೇಕು. ನಾವೀಗ ಲೌಕಿಕವನ್ನ ಮನುಷ್ಯ ಪರಮೇಣ ಸಮಾಧಿನ ತಿಳ್ಕೊ, ಎಷ್ಟು ಸ್ಕೋರು, ಹೇಗೆ ಹೊರಟಾದ, ಎಷ್ಟು ಸತ್ತು ಹೊರಟಾದ ತಿಳ್ಕೊಂಡು ತಲೆ ಕೆಡಿಸ್ಕೊಂಡಿದ್ದೆ ಕೆಡಿಸ್ಕೊಂಡಿದ್ದೆ. ಆ ಬಗ್ಗೆ ದೇವ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇಲ್ಲ. ಅರ್ಥ ಆಯ್ತಾ? ಈಗ ಯಾರು ಅತ್ಯಂತ ಮುಖ್ಯವಾದ ದೇವರು ಅಂತ ಬಿಟ್ಟುಬಿಟ್ಟಿದ್ದಾರೆ. ಕತೆ ಪುಸ್ತಕ ಅನಲೈಸ್ ಮಾಡಿದ್ದು ಮಾಡಿದ್ದೆ, ಈಚ್ ಆ್ಯಂಡ್ ಎವರಿ ಲೈನ್. ಟೆಕ್ಸ್ಟ್ ಬುಕ್ ಬಗ್ಗೆ ಏನೂ ಇಲ್ಲ, ಏನು ಪ್ರಯೋಜನ ಇಲ್ಲ. ನಮ್ಮಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಎರಡು ಮಾಡಿರ್ತಾರೆ, ಡೀಟೇಲ್ಡ್ ನಾಟ್ ಡೀಟೇಲ್ಡ್ ಅಂತೆ. ಡೀಟೇಲ್ಡ್ ಅನ್ನು ಓದಾಗ ನಾಟ್ ಡೀಟೇಲ್ ಓದಬೇಕಾಗಿಲ್ಲ. ನಾಟ್ ಡೀಟೇಲ್ಡ್ ಹೇಗೆ ಓದ್ತಾನೆ? ರಫ್ ಆಗಿ ಸಿಕ್ಕರೆ ಸಾಕು, ಅದ್ರ ಬಗ್ಗೆ ಎವರಿ ವಾಕ್ಯ ಆರೋಟಿಸಲ್ಲಿ ಕೇಳೋದಿಲ್ಲ. ಸಮ್ಮರಿ ಗೊತ್ತಿದ್ರೆ ಸಾಕು, ಟೆಕ್ಸ್ಟಲ್ಲಿ ಹಾಗಲ್ಲ. ಹೇಗೆ ಗೊತ್ತಿರಬೇಕು ಅವನಿಗೆ? ಎಲ್ಲ ಗೊತ್ತಿದ್ದ ಗೊತ್ತಾಗಬೇಕು. ಇದೊಂದು ನಾವು ಪಾಠದಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಪಾಠ ಪ್ರವಚನ ಪರಂಪರೆಯಲ್ಲಿ ನಮ್ಮ ಆಧುನಿಕ ಲೌಕಿಕರಲ್ಲಿ ಹೇಗೆ ಡೀಟೇಲ್ ನಾಟ್ ಡೀಟೇಲ್ ಅಂತಿರುತ್ತೋ, ಶಾಸ್ತ್ರ ಹಾಗೆ ಓದಬೇಕು. ಡೀಟೇಲ್ ನಾಟಿ ಎರಡು ಭಾಗ ಮಾಡ್ಕೋಬೇಕು. ತತ್ಸಂಖ್ಯಾನಲ್ಲಿ ಹೇಗೆ ಓದಬೇಕು? ಡೀಟೇಲಾಗಿ ಓದಬೇಕು. ತಿಳಿತಿಲ್ಲ ಕೆಲವನ್ನ ಡಿಫಿಕಲ್ಟ್ ಇದ್ದರೆ ಏನು ಮಾಡಬೇಕಾಗ? ನಾಟ್ ಡೀಟೇಲ್ ಸ್ವಲ್ಪ ತಿಳ್ಕೊಂಡ್ರೆ ಸಾಕು, ವಿಷಯ ಕಂಟೆಂಟ್ಸ್ ಗೊತ್ತಾಗ್ತದೆ. ಗೊತ್ತಾಗಲಿಲ್ಲ ಅಂತ ಬಿಡೋದ್ರ ಬಗ್ಗೆ ಎಷ್ಟು ಗೊತ್ತಾಗ್ತದೆ? ಸ್ವಲ್ಪ ಗೊತ್ತಾಗ್ತದೆ. ಆ ಥರ ನಮ್ಮಲ್ಲಿ ಆ ಕಾನ್ಸೆಪ್ಟ್ ಇಲ್ಲ. ಇವತ್ತು ಎರಡನ್ನು ಓದಿರು ಓದಿ ಬಿಡೋದೇ ಜಾಸ್ತಿ, ಓದೋದಕ್ಕೆ ಬಿಡೋದೇ ಜಾಸ್ತಿ. ಆದ್ದರಿಂದ ಡೀಟೇಲ್ಡಾಗಿ ಬಿಡೋದಾಗ್ತದೆ ಹೊರತು ಡೀಟೇಲ್ಡಾಗಿ ಓದೋ ಪರಿಸ್ಥಿತಿ ಇಲ್ಲ. ಡೀಟೇಲಾಗಿ ಬಿಡ್ತಾ ಇದ್ರೂ ಬೇಡ ಅದ್ರ ಬೇಡ ಅಂತ ಬಿಟ್ಟಾಗಿದೆ. ಆ ರೀತಿ ಆಗಬಾರ್ದು. ಏತನ್ಮತಂ ಮಮ ಹೌದು ಗೊತ್ತು, ಗೊತ್ತಿಲ್ಲಲ್ಲ ಈ ಎರಡು ಈಗ ಇರೋದು ಪ್ರಾಬ್ಲಮ್. ಒಂದು ಆಕಾಶ ಕಾಲಾದಿಗಳು ಯಾರು ಮಾಡಿದ್ರೆ ಗೊತ್ತಿಲ್ಲಲ್ಲ, ಇಲ್ಲೇ ಮಾಡೇ ಇಲ್ಲ ಯಾರೋ. ಅನಾದಿಗಳು ಅನಾದಿಗಳು ಕಂಟ್ರೋಲ್ ಇಟ್ಟಿದ್ದಾನೆ, ಕಂಟ್ರೋಲ್ ಇಟ್ಕೊಂಡಿದ್ದಾನೆ. ಹೌದು ಹೌದು ಹೌದು. ಏನ ಹೌದು ಆಯ್ತು ಆಯ್ತು ಆಯ್ತು. ಯಾರಿಗೆ? ಹೌದು ಹೌದು ಕರೆಕ್ಟ್ ಹೌದು ಆಯ್ತು. ಗೊತ್ತ ಗೊತ್ತ ಗೊತ್ತ, ಪ್ರಶ್ನೆ ಅರ್ಥ ಆಗಲಿಲ್ಲ. ಇನ್ನೊಮ್ಮೆ ಹೇಳಿ ಏನದ? ಹಾಂ 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 ಸರಿ. ಹಾಂ ಗೊತ್ತು ಗೊತ್ತಾಯ್ತು ಗೊತ್ತಾಯ್ತು ಸರಿ. ಹಾಂ ಅಲ್ಲ ಅಲ್ಲ, ನೀವು ನಿಮ್ಮ ಪ್ರಶ್ನೆಯಲ್ಲಿ ಎರಡು ಮೊದಲು ನಿನ್ನೆ ಹೇಳಿದೆ. ಈಗಾಗಲೇ ಇವರೇ ಹೇಳ್ತಾರೆ, ಈಗ ನಾವು ಇರೋವರೆಗೂ ಕೆಲವು ಸ್ವಾಮ್ಯ ಹೊಂದಿರ್ತೇವೆ, ಆಮೇಲೆ ಹೋಗಿಬಿಡುತ್ತೆ ಸ್ವಾಮ್ಯ. ದೇವರಿಗೆ ಹಾಗಾಗತ್ತಾ ಅಂತ ಒಂದು ಪ್ರಶ್ನೆ ಗೊತ್ತಾಯ್ತು. ದೇವರಿಗೆ ಹಾಗಾಗತ್ತಾ ಅಂತ ಕೇಳಿದರೆ ನಮ್ಮ ಉತ್ತರ ನಮಗೇನು ಕೊಟ್ಟು, ನಮಗೆ ಇದ್ದಿದ್ದು ಹೋಯ್ತಲ್ಲ ದೇವ್ರಿಗೆ ಇದ್ದಿದ್ದು ಹೋಗುತ್ತಾ ಅಂತ ಪ್ರಶ್ನೆ ನಿನ್ನೆ ಬಂದಿದೆ. ನಮ್ಗೆ ಇದ್ದಿದ್ದು ಹೋಗೋ ಪ್ರಶ್ನೆ ಬಂದಿಲ್ಲ. ಏನು ಮಾಡಿದ್ವಿ ನಾವೀಗ? ಇಲ್ಲದ್ರೆ ಇದೆ ಅಂತ ತಿಳ್ಕೊಂಡಿದ್ದೇವೆ ಅಷ್ಟೇ. ಅರ್ಥ ಆಯ್ತಾ? ಇವ್ರು ಹೇಳಿದ್ದೆ ನಮ್ಮ ಸ್ವಾಮ್ಯ ಇದೆ, ಈಗ ಮುಂದೆ ಹೋಗ್ಬಿಡುತ್ತೆ ದೇವರು ಸ್ವಾಮ್ಯ ಇದೆ ಮುಂದೆ ಹೋಗ್ಬಿಡುತ್ತಾ ಅಂತ ಕೇಳಿದ್ರೆ ನಮಗೆ ಸ್ವಾಮ್ಯ ಇಲ್ಲೇ ಇಲ್ಲ, ಇದೆ ತಿಳ್ಕೊಂಡಿದ್ದೇವೆ ಅಷ್ಟೇ. ದೇವರು ಸ್ವಾಮ್ಯ ಇದೆ ಅಂದ್ರಿಂದ ಏನಾಗೋದಿಲ್ಲ, ಅದು ಹೋಗೋದೇ ಇಲ್ಲ. ಅದು ಸಿಂಪಲ್. ನನ್ನೇ ಉತ್ತರ ಕೊಟ್ಟಿದ್ದಾರೆ ನಿನ್ನೆ ಹೇಳಿದ್ರಲ್ಲ, ಅಹಮೇವ ಪಶ್ಚಾತ್ತಹಂ ತ್ವಮೇತಚ್ಚ ಯೋಗ ಶಿಷ್ಯೇತ ಸೋಸ್ಮ್ಯ. ಮೊದಲಿಲ್ಲದ ಆಮೇಲೆ ಎಲ್ಲಿಂದ ಬರುತ್ತದು ಗೊತ್ತಾಯ್ತಾ? ಈಗ ಹಣ್ಣನ್ನು ಮುದುಕ ಶಕ್ತಿ ಇಲ್ಲ ಅಂದರೆ, ಯವನದಲ್ಲಿ ಶಕ್ತಿ ಇತ್ತು ಮುಂದೆ ಶಕ್ತಿ ಇಲ್ಲ ಅಂತ ಕೇಳಿದ್ರೆ ದೇವರು ಶಕ್ತಿ ಕೊಟ್ಟಿದ್ದ ಅಂತ ಅಷ್ಟೇ ಅರ್ಥ ಹೊರತು ಈ ಶಕ್ತಿ ಇದ್ದಿದ್ದು ಹೋಗಿಲ್ಲ ಗೊತ್ತಾಯ್ತು. ದೇವ್ರು ಕೊಟ್ಟ ಶಕ್ತಿ ಇದ್ದಾರೆ ಅಷ್ಟೇ, ಅಷ್ಟೇ ಹೊರತು ಬೇರೆ ಅಲ್ಲ. ಉದಾಹರಣೆಗೆ ಕನೆಕ್ಷನ್ ತೊಗೊಂಡು ಡಿಸ್ಕನೆಕ್ಟ್ ಮಾಡಿದ್ರೆ ಹಾಗೆ ಹಾಗೆ, ಮೊದಲು ಕರೆಂಟ್ ಇತ್ತು ಈಗ ಹೋಗಿದ್ದಲ್ಲ, ಕರೆಂಟ್ ತೊಗೊಂಡಿದ್ದು ಹೋಯ್ತು ಅಷ್ಟೇ. ಕರೆಂಟ್ ತೊಗೊಂಡಿದ್ದು ಕರೆಂಟ್ ಇರೋ ಕರೆಂಟ್ ಹೋಗಿದ್ದಲ್ಲ, ನಾವು ತೊಗೊಂಡಿದ್ದು ಡಿಸ್ಕನೆಕ್ಟ್ ಆಯ್ತು. ದೇವ್ರು ಕೊಟ್ಟ ಶಕ್ತಿ ಇರುತ್ತೆ ಯೋ ಅಂತಃ ಪ್ರವೇಶ ಹೇಳಿದ್ದಾರೆ ಈಗಾಗಲೇ. ಅಷ್ಟೇ ಹೊರತು ಇದ್ದ ಸ್ವಾಮ್ಯ ಹೋದ ಕೇಸ್ ಅಲ್ಲ ಅದು, ದೇವ್ರದು ಇರೋ ಸ್ವಾಮ್ಯ. ದೇವ್ರ ಏನಾಗೋದಿಲ್ಲ ಅದು, ಹೋಗೋ ಚಾನ್ಸೇ ಇಲ್ಲ. ಇವತ್ತು ಇನ್ಚಾರ್ಜ್ ಆದರೆ ಅವ್ನು ಬಂದಷ್ಟೇ ವೆಕೇಟ್ ಮಾಡಬೇಕು. ಇನ್ಚಾರ್ಜ್ ಆದರೆ ಫುಲ್ ಚಾರ್ಜ್ ಬಂದರೆ ಇಟ್ಬಿಡ್ತೀವಿ. ಫುಲ್ ಚಾರ್ಜಲ್ಲಿದ್ದರೆ ನೋ ಪ್ರಾಬ್ಲಮ್ ಆಟೆ ವ್ಯತ್ಯಾಸ ಅಲ್ಲ ಏನು ಈಕ್ವಲ್. ಆಮೇಲೆ ಸಾಮ್ಯ ಇಲ್ಲ ಈಗ, ಅದಕ್ಕೇನೆ ದೇವರಲ್ಲಿ ಏನು ಸಾಮ್ಯ ಇದೆಯೋ ಆ ಸಾಮ್ಯ ನಮಗೆ ಸ್ವಾಮ್ಯ ಎಂದೂ ಬರೋಕ್ಕೆ ಸಾಧ್ಯ ಇಲ್ಲ. ನಿಜವಾದ ಸ್ವಾಮ್ಯ ಇರೋದು ಯಾರಿಗೆ? ದೇವ ಈಶಾವಾಸ್ಯ ವಿಧಂ ಸರ್ವಂ, ಅದೇ ಅದರ ಅರ್ಥ. ಎಲ್ಲವೂ ದೇವರ ಅಧೀನ, ಯಾವ ಕಾಲಕ್ಕೂ ನಮ್ಮ ಅಧೀನ ಅಲ್ಲ. ಆಗಿದೆ ತಿಳ್ಕೊಂಡಿದ್ರು ಭ್ರಮೆ ಅದು, ತಿಳ್ಕೊಂಡು ಆಮೇಲೆ ಸುಳ್ಳಾಗಲಿಲ್ಲ, ಭ್ರಮೆ ಅದು. ಆದರೆ ತಿಳ್ಕೊಂಡಿದ್ದು ತಪ್ಪು ಅಂತ ಅರ್ಥ. ಏತನ್ಮತಂ ಮಮಾತಿಷ್ಠ ಪರಮೇಣ ಸಮಾಧೀನ. ಸುಮ್ಮನೆ ತಿಳ್ಕೊಂಡ ಮೊದಲೇ ಪದ ಏನು? ಏತತ್ ಮತಂ, ಇದು ನನ್ನ ಮತ. ಇದು ಸಮಾತಿಷ್ಠ ತಿಳ್ಕೊ, ಆದರೆ ತಿಳ್ಕೊ ನಡೆಸು. ಆದರೆ ಸುಮ್ಮನೆ ಅಲ್ಲ, ಪರಮೇಣ ಸಮಾಧೀನ. ಪರಮೇಣ ಸಮಾಧೀನ ಮಾತಿಷ್ಠ, ಒಳ್ಳೆ ಚೆನ್ನಾಗಿ ಯೋಚನೆ ಮಾಡಿ 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 ಗಟ್ಟಿ ಮಾಡ್ಕೋಬೇಕು. ವ್ಯವಸಾಯಾತ್ವಿಕ ಬುದ್ಧಿ ಏಕೇಹ ಗುರುನಂದನ, ಗಟ್ಟಿ ಮಾಡಿ ಅದರಂತೆ ನಡ್ಕೋಬೇಕು. ಸರಿಯಾಗಿ ತಿಳ್ಕೊಂಡ್ಮೆ ಮತ್ತೇನಾಗುತ್ತೆ? ನಡೆದು ಹಾಲು ಫಸ್ಟ ಸ್ವಾಲ್ಡ್ ಅನ್ನೋದು ಗೊತ್ತಾಯ್ತು ತಕ್ಷಣ. ಇಮಿಡಿಯೇಟ್ ಏನು ಮಾಡ್ತಾನೆ ಅದನ್ನು ತೆಗೆದು ಪದ ಗೊತ್ತಾಯ್ತು ಬಿಡಿ, ಹಾಲು ಕುಡಿದು ಬಿಡ್ತಾನ. ಫಾಲ್ಡಾಲ್ ಗೊತ್ತಾದ್ಮೇಲೆ ಹಾಗೆ ಬಿಟ್ಟುಬಿಡ್ತಾನೋ, ಹಾಲು ಅಂತ ಗೊತ್ತಾದರೆ ತಗೋತಾನೆ, ಫಾಲ್ಡಾಲ್ ಅಂತ ಗೊತ್ತಾದ್ರೆ ಬಿಟ್ಟುಬಿಡ್ತಾನೆ. ಸೊ ದೇವರು ಅಂತ ಗೊತ್ತಾದ್ರೆ ಹಿಡಿಬೇಕು, ದೈವಕ್ಕೆ ಪದಾರ್ಥ ಬಿಟ್ಟುಬಿಡ್ಬೇಕು. ಅದು ಮಾಡಿದೆ ಹೋದರೆ ಕೇಳ್ಬಿಡ್ತೀವಿ, ಹೋದ್ರೆ ಗೊತ್ತುಬಿಡಿ ಹರಿಸರ್ವೋತ್ತಮ ಗೊತ್ತುಬಿಡಿ ಅಂತ ಹೇಳೋದು, ಯಾವುದು ಕ್ಷುದ್ರದ ಉಪಾಸನೆ ಮಾಡ್ತಿರೋದು. ನಮ್ಮಲ್ಲಿದ್ದಾರೆ ಅಂತವ್ರು ಹರಿಸರ್ವೋತ್ತಮ ಅಂತ ಒಪ್ತಾನೆ ಮಾಡಬಾರ ಕೆಲಸ ಮಾಡ್ತಾರೆ. ಎಷ್ಟೋದ್ರೆ ವೈದಿಕರು ಪಂಡಿತರುಗಳು ಕೂಡ ಏನು ಮಾಡ್ತಾರೆ, ಮಕ್ಕಳಿಗೆ ರೋಗಕ್ಕೆ ಬಂದ ಕಾಲಕ್ಕೆ ಮಾರೆಮ್ಮ ಎರಮಂತ ಹೋಗ್ಬಿಡ್ತಾರೆ ಮಣಿ ಅಂತೇಳಿ, ಕೋಡಿಗಿಡಿ ಕೊಟ್ಬಿಡ್ತಾರೆ ಜೊತೆಗೆ ಅದು ಕೂಡ. ಯಾಕೆಂದ್ರೆ ಇದೋರು ವಾಸಿ ಆಗಲ್ಲ ಅದು, ವಿಷ್ಣು ಶಾಸ್ತ್ರ ಹೇಳಿ ಇದಕ್ಕೆಲ್ಲ ವಿಷ್ಣು ಶಾಸ್ತ್ರ ಪ್ರಯೋಜನ ಇಲ್ಲ, ಇದೇ ಸರಿ ಅಂತ ಹೇಳ್ತಾರೆ. ಅದು ನಂಬಿಕೆ ಇಲ್ಲ ಅಂತ ಆಯ್ತಾ, ಪರಮೇಣ ಸಮಾಧಾನ ಆಗಿಲ್ಲ ಅದು. ಏನು ಬಂದರೆ ಏನಾಗಬೇಕು ಅದಕ್ಕೆ? ಅದಕ್ಕೆ ವ್ಯಾಸ್ತತ್ವಜ್ಞರ ಒಂದು ಹಾಡಿದೆ, ಅಂಜಿಕೆ ಅಂಜಿಸುವುದು ಯಾಕಮ್ಮ ಕಂಜೋದ್ಭವನ ಎಂಬಂತ ಒಂದು ಒಳ್ಳೆ ಹಾಡದು. ಆ ಊರಿಗೆ ಮಾರಿ ರೋಗ ಬಂದಿತ್ತಂತೆ, ಮಾಸಲ್ಲಿ ಮಾರಿ ರೋಗ ಬಂದಿತ್ತಂತೆ. ಎಲ್ಲರೂ ಮಾರಿಯಮ್ಮನಗುಡಿಗೆ ಹೋಗಿ, ಇವ್ರೇನು ಮಾಡ್ತಾರೆ, ಕಂಬು ಕಂಜೋದ್ಭವನಮ್ಮ. ಕಂಜೋದ್ಭವ ಅಂದರೆ ಯಾರು? ಬ್ರಹ್ಮದೇವರು, ಅವರಮ್ಮ. ಮಹಾಲಕ್ಷ್ಮಿ ಸ್ತೋತ್ರ ಮಾಡ್ತಾರೆ ಹೊರತು ಅದಕ್ಕೆ ಹೋಗೋದಿಲ್ಲ. ಯಾಕೆ ಅದಕ್ಕೂ ಮುಖ್ಯ ನಿಯಾಮಕ ಯಾರು? ಈಗ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ. ಈ ಮಾತು ಹೇಳಿದ ಮೇಲೆ ಅದಾಗೋದಿಲ್ಲ ಅಂದ ಏನರ್ಥ? ಅದಕ್ಕೆ ಪರಮೇಣ ಸಮಾಧಾನ ಆಗಿದ್ದಲ್ಲ, ಸುಮ್ಮನೆ ಕೇಳಿದ ಮಾತು ಬಿಟ್ಟು ಹೋಗ್ಬಿಡುತ್ತೆ ಅಷ್ಟೇ. ಇಲ್ಲಿ ಹೇಳ್ತಾರೆ ಈಗ, ಏತನ್ಮತಮಿತಿ ದೇಹಮಾನ ಇತಿ ಪ್ರಾರ್ಥಿತಂ ವರಂ ದದಾತಿ ಇತ್ಯಾ ಏತನ್ಮತಮಿತಿ. ಇದನ್ನ ಯಾರು ತಿಳ್ಕೊಳ್ತಾರೋ, ತಿಳ್ಕೊಳ್ಳೋದು ಒಂದು ಭಾಗ. ಭಗವಾನ್ ಕಲ್ಪ ವಿಕಲ್ಪೇಶು ನವಿವು ಹೇತಿಕರಿ. ಈ ಮಾತು ತಿಳ್ಕೊಂಡ್ಬಿಟ್ರೆ ಎಂದೆಂದೂ ಮನುಷ್ಯ ಹಾಳಾಗೋದಿಲ್ಲ. ಈ ನಾಲ್ಕು ಮಾತು ಸರಿಯಾಗಿ ಜ್ಞಾಪಕ ಇಟ್ಕೊಂಡ್ರೆ ಮನುಷ್ಯನಿಗೆ ಏನು ಬರೋದಿಲ್ಲ? ಮೋಹ ಬರೋದೇ ಇಲ್ಲ. ಇದು ಪರಮಾತ್ಮ ಕೊಟ್ಟ ಆಶ್ವಾಸನೆ. ತಿರೋಧಾರ ತಿರೋ ತಿರೋಧಾರ ತಿರೋಧಾನೇ ಅಪಿ ಸ್ವೇಚ್ಛಾಧೀನೇ ಇತಿ ಜ್ಞಾಪಯನ್. ಪರಮಾತ್ಮನ ಅಧೀನದಲ್ಲೇ ತಿರೋಧಾನ ಅತಿರೋಧಾನ ಇರೋದು. ಹರಿಹಿ ಸ್ವಸ್ವರೂಪಂ ತಿರೋಧತ್ತೆ ಇತ್ಯಾಶಯನ ಸಂಪ್ರದರ್ಶಿತ. ಮುಂದೆ ಹೇಳ್ತಾರೆ, ಇದಿಷ್ಟು ತಿಳ್ಕೋಬೇಕಾದ್ದು. ಇದನ್ನ ಏನು ಹೇಳಿದ್ರಲ್ಲ, ನೇಹಮಾನ ಪ್ರಜಾಸರ್ಗೆ ಬದ್ಧೇಯಂ ಮೆದನುಗ್ರಹ, ಸೃಷ್ಟಿ ಮಾಡ್ತೇನೆ ಬಂಧನ ಆಗಬಾರದು ಅನುಗ್ರಹ ಮಾಡು ಅಂತ ಕೇಳಿದ್ರಲ್ಲ, ಇಷ್ಟು ತಿಳ್ಕೊಂಡ್ರೆ ಏನಾಗೋದಿಲ್ಲ? ಬಂಧನ ಆಗೋದಿಲ್ಲ. ಅರ್ಥಾಯ್ತಾ? ಇದು ತಿಳ್ಕೊಂಡ್ರೆ ಬಂಧನ ಆಗೋ ಸಾಧ್ಯತೆ ಇಲ್ಲ, ಇದು ತಿಳ್ಕೊಳ್ಳಿ ಅಂತ ಹೇಳಿದ್ರು. ಇದ್ರ ಪ್ರಯೋಜನ ಇದೆ. ಚತುಶ್ಲೋಕಿ ಭಾಗವತ ತತ್ವ ತಿಳ್ಕೊಂಡ್ರೆ ಏನಾಗುತ್ತಾಗ, ಮನುಷ್ಯನಿಗೆ ಬಂಧನ ಬರೋ ಪ್ರಸಂಗನೇ ಇಲ್ಲ. ನಾಂಕರ್ತ ಹರಿಕರ್ತ ಅಂತ ತಿಳ್ಕೊಂಡಾಗ ಬಂಧನ ಎಲ್ಲಿ ಬರುತ್ತೆ? ಆ ಕ್ಲರ್ಕ್ ಏನು ಮಾಡಿದ, ಲಕ್ಷ ರೂಪಾಯಿ ಕೇಳ್ತಿದ್ದಾನೆ, ಕೊಟ್ಬಿಡ್ತೀನಿ ನಾನು ನಡೆದು ಕೊಡೋ ಏನು ಮಾಡಲಿ ಅಂತ ಕೇಳಿದ್ರೆ, ನೀ ಜೇಬಿಂದ ಕೊಟ್ಟು ಹಿಡ್ಕೊಂಡು ಹೋಗ್ತಾನೆ, ಇದನ್ನು ಎಂಟ್ರಿ ಮಾಡಿಕೊಡ್ತೀನಿ ನೀನು. ಅದಕ್ಕೆ ಹೋಗ್ತೀವಿ ಸೀಲ್ ಹಾಕಿ ಕೊಡ್ತೀವಿ, ಕೊಡ್ತೀನಿ ಇನ್ಯಾಕ ಹೋಗ್ತಾರಾಗ, ಏನು ಮಾತು ಮಾತಾಡೋ ಪ್ರಸಂಗನೇ ಬಲ್ಲ. ಸುಮ್ಮನೆ ತೆಗೆದುಕೊಟ್ಟು ಹಾಗೆ ಬಂದೆ ಕೊಟ್ಟು ಹೋಗ್ಬಿಟ್ಟು ಹಿಡ್ಕೊಂಡು ಹೋಗ್ತಾರೆ ಅಷ್ಟೇ. ಅಕೌಂಟ್ ಇದೆ, ಪ್ರತಿಯೊಂದು ಅಕೌಂಟ್ ಮಾಡಿದ್ದ ನಾವು. ಅದೇ ಇದನ್ನೆಲ್ಲ ತಿಳ್ಕೊಂಡು ಏನಾಗುತ್ತೀಗ, ಎಲ್ಲ ದೇವರ ಅಧೀನ ಅಂತ ಗೊತ್ತಾದ್ಮೇಲೆ ಎವ್ರಿ ಸ್ಟೇಜ್ ಏನು ಮಾಡ್ತಾನೆ ಅವನು, ದೇವರಿಗೆ ಅರ್ಪಿಸ್ತಾ ಹೋಗ್ಬಿಡ್ತಾನೆ. ಅದೇ ಅರ್ಪಿಸೋ ಲೆಕ್ಕ ಅಂತೇಳಿ. ಕ್ಯಾಶಿಯರ್ ಕೌಂಟರ್ ಬಿಟ್ಟು ಹೋಗೋಕ್ಕಿಂತ ಮುಂಚೆಯಾಗಿ ಒಪ್ಪಿಸ್ಬೇಕು. ಡೈಲಿ ಏನು ಮಾಡ್ಬೇಕು ನಾವೀಗ, ಡೈಲಿ ಸಮರ್ಪಣೆ ಮಾಡ್ತಾ ಇರ್ಬೇಕು. ಅವಾಗ ಏನಾಗೋದಿಲ್ಲ, ಬಂಧನದ ಪ್ರಶ್ನೆ ಬರೋದೇ ಇಲ್ಲ. ಎಂದು ಮಾಡೋದಿಲ್ಲ ಅವತ್ತೇನಾಗುತ್ತೆ ಈಗ, ಆಗ ಬಂಧನ ಮಾಡಿಲ್ಲ ಅಂದೇ ಬಂಧನ. ಫಸ್ಟ್ ಅವನು ನಿನ್ನ ಲೆಕ್ಕ ಸರಿ ಇತ್ತು ಅಂತ ಬಾಯಲ್ಲಿ ಹೇಳ್ಬಿಟ್ಟ, ಬಾಯಲ್ಲಿ ತೋರಿಸ್ಬೇಕು. ಬಾಯಲ್ಲಿ ಹೇಳ್ಬಿಟ್ರೆ ದಿವಸ ಸರಿ ಇತ್ತು ಅಂತ ಹೇಳ್ತಾ ಇರ್ತೀನಿ. ಈಗ ಲೆಕ್ಕ ಇಲ್ಲ, ಪ್ರೊಸೀಜರ್ ಇದೆ ಅಲ್ಲ, ಅಕೌಂಟ್ಸ್ ಆಫ್ ಪಬ್ಲಿಕ್. ಅದಕ್ಕೆ ಸರ್ವಸಮರ್ಪಣ ಮಾಡೋ ರೀತಿ ಒಂದಿದೆ. ಸುಮ್ಮನೆ ಕೃಷ್ಣಾರ್ಪಣ ಅಂದ್ರೆ ಸಾಲದು, ಹೇಗಿರ್ಬೇಕು ಪ್ರೊಸೀಜರ್ ಇದೆ. ಸುಮ್ಮನೆ ಪೋಸ್ಟ್ ಮ್ಯಾನ್ ಹಾಕ್ಬಿಟ್ರೆ ಆಗತ್ತಾ? ಚಲನ್ ಫಿಲಪ್ ಮಾಡಬೇಕು ಫಸ್ಟ್. ಅದರ ಫಿಲಪ್ ಮಾಡಿ ಹೇಗೆ ಹಾಕ್ತಾನೆ ಆ ಥರ ಹಾಕಿದರೆ ಅದು ಅರ್ಪಣಾ ಕ್ರಮ. ಅದು ತಗೊಳ್ಳೋದಕ್ಕೊಂದು ಕ್ರಮ ಇದೆ, ಕೊಡೋದಕ್ಕೊಂದು ಕ್ರಮ ಇದೆ. ಅವಾ ಬಂಧನ ಇಲ್ಲ. ಆ ಕ್ರಮ ಬಿಟ್ಟು ಕೊಟ್ಟರು ಬಂಧನ, ತೊಗೊಂಡ್ರು ಬಂಧನ. ಯಾರೋ ಏನು ಮಾಡಿಲ್ಲ, ಲಕ್ಷ ರೂಪಾಯಿ ಇಟ್ಟು ಹೋಗ್ಬಿಟ್ರು, ತಂದು ನೀ ಬರ್ತೀನಿ ಅಂತ ಹೋಗ್ಬಿಟ್ರು. ಅದು ನಿದ್ದೆ ಮಾಡಿಲ್ಲ, ಗಲ ಇಟ್ಟಿಲ್ಲ. ಯಾರೋ ಬಂದರು ನೋಡ್ತಾರೆ, ಬ್ಯಾಂಕ್ ದುಡ್ಡು ಅಲ್ಲದು. ಇವೊಂದು ಮತ್ತೇನಾಯ್ತು, ಎಲ್ಲಿ ದುಡ್ಡು ಎಲ್ಲಿ ಬಂದು ಕೇಳಿದೆ, ಯಾರೋ ಇಟ್ಟೋಗಿದ್ದಾರೆ ಕೇಳೋದಿಲ್ಲ. ಅದನ್ನು ಇದು ಚಲನ್ ತೋರಿಸಾಗಿದ್ದಾರೆ, ಇಟ್ಟ ದಾಖಲೆ ತೋರಿಸಿ, ಇಲ್ಲಿ ನಿಂದೇ ದುಡ್ಡು ಏನೋ ಮಾಡಿದೆ ಅಂತ ಅರ್ಥ. ಹೋಗ್ತಾನೆ ಅವ್ನು ಸಿಕ್ಕಾಕೊಂಡ್ಬಿಡ್ತಾನೆ. ಆದರೆ ಅವನ ಅಕೌಂಟ್ ತೊಗೊಂಡ್ರೆ ಆ್ಯಕ್ಚುಲಿ ಪ್ರಾಮಾಣಿಕ ಇರ್ಬೋದು ಇವನು. ಪ್ರಾಮಾಣಿಕ ಅಂತ ಹೇಳೋದಕ್ಕೆ ಪ್ರೂಫ್ ಬೇಕಲ್ಲ, ಪ್ರೂಫ್ ಏನು ಮಾಡ್ಬೇಕು ಅವನೀಗ ತೋರಿಸ್ಬೇಕಲ್ಲ. ಅದೇ ರೀತಿ ಎರಡಿಗೆ ಒಂದು ಪ್ರಾಮಾಣಿಕನಾಗಿರೋದು ಎಷ್ಟು ಮುಖ್ಯನೋ, ಪ್ರಮಾಣ ಕೊಡಬೇಕಾದಷ್ಟೇ ಮುಖ್ಯ. ಪ್ರಮಾಣ ಕೊಡಿದ್ರೆ ಪ್ರಾಮಾಣಿಕ ಅನ್ನೋ ಮಾತಿಗೆ ಏನರ್ಥ? ಪ್ರಮಾಣ ಇಲ್ಲದೆ ಮಾತಾಡ್ತಾನೆ ಅಂತ ಅರ್ಥ ಆಗಿದೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಸರ್ವಸರ್ಪಣದ ಕಾನ್ಸೆಪ್ಟ್ ಒಳ್ಳೆ ಮುಖ್ಯವಾದ ಕಾನ್ಸೆಪ್ಟ್. ಏತನ್ಮತಂ ಮಮ ಅತಿಷ್ಠ. ಹೌದು. ಅಲ್ಲ, ಇಲ್ಲಿ ತಮಾಷೆ ಏನಂದ್ರೆ ಬ್ರಹ್ಮದೇವ್ ಅಲ್ಲ ಬ್ರಹ್ಮದೇವ್ ಹಿಂದಿನ ಎಲ್ಲ ಹೇಳ್ತಿರೋದು ಕಥೆ ಆಗಿದೆ. ಬ್ರಹ್ಮ ನಾರದರು ಹೇಳಿದ್ರಲ್ಲ, ಇದರಲ್ಲಿ ಫ್ಲಾಶ್ ಬ್ಯಾಕ್ ಇದಿಷ್ಟು ಕೂಡ. ಇದು ಮೊದಲು ನಡೆದಿದ್ದು, ಇದು ಇನ್ನು ನಾರದರು ಬಂದೇ ಇಲ್ಲ ಇನ್ನೂ ಕೂಡ. ಸೃಷ್ಟಿ ಪ್ರಾರಂಭದ ಕಾಲ ಇದಿನ್ನು. ಆದ್ರೆ ನಾರದ್ರು ಯಾರು ಬಂದಿಲ್ಲ. ಬ್ರಹ್ಮದೇವರು ಭಾಗವತ ಹೇಳಿದರು ನಾರದರಿಗೆ, ಇದನ್ನು ವಿಪುಲೀಕರು ಅಂತ ಹೇಳಿದರು, ವೇದವ್ಯಾಸರ ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಇವ್ರು ಯಾವ ಭಾಗವತ ಬಂದಿತ್ತು ಅಂದ್ರೆ ಕಾಂಟೆ ಹಿಂದೆ ಹೇಳ್ತಾ ಇದ್ದಾರೆ. ಸೊ ನಾರದರು ಹೇಳಿದ ಮೇಲೆ ಆಗಿದ್ದಲ್ಲ ಇದು, ಇದನ್ನು ಹೇಳಿದ ಮೇಲೆ ನಾರದರು ಹೇಳಿದ್ದು. ಎಷ್ಟೋ ವಿಚಾರದ ಪುರಾಣಗಳಲ್ಲಿ ಏನು ಮಾಡ್ತಾರೆ, ಹಿಂದೂ ಮುಂದೆ ಮಾಡಿ ಹೇಳ್ತಾರೆ. ಆಕ್ಚುಲಿ ಸಿನಿಮಾ ನಾಡು ಫ್ಲಾಶ್ ಬ್ಯಾಕ್ ಕಾನ್ಸೆಪ್ಟ್ ಅಂತಿದೆ, ಆ ಟೈಪ್ ಬರೋದು. ಇದು ಓದ್ದೆ ಹೋದ್ರೆ ಹಿಂದಿನ ಅರ್ಥ ಆಗ್ತಿದ್ದೀರ, ಹಾಗೆ ಬ್ರಹ್ಮದೇವರಿಂದ ಬಂತ ಆಗಿದ್ರೆ ಜ್ಞಾನ ಅಂತ ಕೇಳಿ. ಇದು ಜ್ಞಾನ ಆದಿಕಲ್ಪದಲ್ಲಿ ಬಂದು ಆದಿ ಭಾಗವತ ಅಂತಿದ್ರೆ, ಇದಕ್ಕೆ ಎರಡು ರೀತಿ ಹೆಸರು. ಆದಿ ಭಾಗವತ ಅಂದ್ರೂ ಇದು, ಚತುಶ್ಚೌಕಿ ಭಾಗವತ ಅಂದ್ರೆ ಇದು, ಎರಡು ಹೆಸರಲ್ಲೂ ಪ್ರಸಿದ್ಧ. ಇದೇ ವಿಸ್ತಾರ ಆಗಿದೆ. ಶುಕವಾಚ ಭವಾನ್ ಕಲ್ಪ ವಿಕಲ್ಪೇಶು. ಇದು ತಿಳ್ಕೊಂಡ್ರೆ ಬರೀ ಕಲ್ಪ ವಿಕಲ್ಪ, ಬರೀ ಕಲ್ಪದಲ್ಲ, ಇಡೀ ವಿಕಲ್ಪ ಅಂದ್ರೇನು, ಮನುಕಲ್ಪ ದಿನಕಲ್ಪಗಳ ವಿಕಲ್ಪಗಳು. ವಿಕಲ್ಪ ಅಂತ ಹೇಳಿದ್ರೆ ಸಬ್ಕಲ್ಪಗಳು ಅಂತ, ಮೇನ್ ಕಲ್ಪ ಸಬ್ಕಲ್ಪ. ಯಾವ ಕಲ್ಪದಲ್ಲೂ ಏನಾಗೋದಿಲ್ಲ, ನೀವು ಮೋಹಕ್ಕೊಳಗಾಗೋದಿಲ್ಲ. ಈ ಜ್ಞಾನ ಇರಬೇಕು. ಇವತ್ತು ಹೀಟ್ ಟೆಸ್ಟರಿಂದ ಮುಟ್ಟಿದ್ರೆ ಶಾಕ್ ಹೊಡೆಯೋದೇ ಇಲ್ಲ. ಆ ಥರ ಕೈ ಇಟ್ಟು ನೋಡಿದ್ರೆ ಹೊಡಿತದೆ, ಬೇರೆ ಸ್ಕ್ರೂಡ್ರೈವರ್ ಇಟ್ಟು ನೋಡೋಕ್ಕಾಗಲ್ಲ. ಬರೀ ಸ್ಕ್ರೂಡ್ರೈವರ್ ಗೊತ್ತಾಗಲ್ಲ, ಗೊತ್ತಾಯ್ತಾ? ಕೈ ಇಟ್ಟರೆ ಗೊತ್ತಾಗುತ್ತೆ, ಪ್ರಾಣ ಇರೋದಿಲ್ಲ. ಗೊತ್ತಾಗಬೇಕು, ಪ್ರಾಣ ಶಾಕ್ ಹೊಡಿಬಾರ್ದು. ಏನು ಮಾಡ್ಬೇಕು ಅದಕ್ಕೆ? ಟೆಸ್ಟರ್ ಇಟ್ಟರೆ ಗೊತ್ತಾಗಲ್ಲ. ಇದ್ದಾಗ ಎಲ್ಲೂ ಕೂಡ ಈ ಮೋಹ ಬರೋ ಚಾನ್ಸೇ ಇಲ್ಲ. ಶುಕವಾಚ ಸಂಪ್ರದಶೈವ ಮಜನೋ ಜನಾಂ ಪರಮೇಷ್ಠಿನಃ ಪಶ್ಯತಸ್ತಶ್ಚ ತದ್ರೂಪಂ ಆತ್ಮನೋ ನಿರುಣಧರಿಹಿ. ಇಷ್ಟೆಲ್ಲ ದೇವರು ಏನು ಮಾಡಿದನಂತೆ, ಸಂಪ್ರದಶ ಏವಂ ಅಜನಃ ಜನಾಂ ಪರಮೇಷ್ಠಿನಃ. ಮುಂದೆ ಅಜನಃ, ಅಜನಃ ಅಂದ್ರೇನು? ಜನ ಅಂದರೆ ಜನ್ಮ ಇರೋನು, ಅಜನ ಅಂದರೆ ಜನ್ಮ ಇರದೇ ಇರತಕ್ಕಂತಹ ಜನನರಹಿತನಾದಂತಹ ಶ್ರೀನಾರಾಯಣನು. ಜನವಿರುದ್ಧ ಲಕ್ಷಣೋ ವಾ ಹರಿಹಿ ಜನಾನಾಂ ರುದ್ರಾದೀನಾಂ ಸಕಾಶಾತ್ ಪರಮೇಷ್ಠಿನ ಉತ್ತಮಸ್ಯ. ನಾವು ಏನು ಮಾಡಿದೀಗ, ಜನಾನಾಂ ಪರಮೇಷ್ಠಿನಃ ಅಜನಃ ಸಂಪ್ರದರ್ಶ್ಯ. ಬ್ರಹ್ಮದೇವರಿಗೆಲ್ಲ ತೋರಿಸಿದ್ರು. ಯಾತಕ್ಕೆ ತೋರಿಸಿದ್ರು ಅಂದರೆ, ಜನಾನಾಂ ಶ್ರೇಷ್ಠ ಇವರು. ಜನ ಅಂದರೆ ಹುಟ್ಟಿರೋರಲ್ಲಿ ಭಾರಿ ಶ್ರೇಷ್ಠ ಯಾರು? ಬ್ರಹ್ಮದೇವರು. ಅದಕ್ಕೆ ಅವರಿಗೆ ತೋರಿಸಿದ್ರು, ಎಲ್ಲರಿಗೂ ಹೇಳೋದಿಲ್ಲ. ಇವತ್ತು ದೊಡ್ಡ ಕಮಿಟಿ ಅಸೋಸಿಯೇಟ್ ಹೋಗ್ಬಿಟ್ಟು ಗಲಾಟಿ ಮಾಡಲಿಕ್ಕೆ ಹೋದಾಗ ಎರಡು ಜೊತೆ ಮಾತಾಡೋದು, ಯಾವ ಜೊತೆ ಮಾತಾಡ್ತಾರೆ? ಈ ಪ್ರೆಸಿಡೆಂಟ್ ಅವ್ರ ಜೊತೆ ಎಲ್ಲರ ಜೊತೆ ಮಾತಾಡೋಕೆ ಹೋಗಿ, ಅಲ್ಲಿ ಇವ್ರಿಗೆ ಒಳಗೆ ಬರೀ ಮಾತಾಡಿಸ್ತಾರೆ. ಸೊ ಜೀವರಿಗೆಲ್ಲ ಹೆಡ್ ಯಾರು? ಅವ್ರಿಗೆ ಹೇಳ್ಬಿಟ್ಟು ಪರಮಾತ್ಮ ಮಾಯ ಆಗಿಬಿಡ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಪ್ರಧಾನರಿಗೆ ಉಪದೇಶ ಎಂಬ ಕಾನ್ಸೆಪ್ಟ್ ಇದು. ಅಜನಃ ಜನಣರಹಿತ ಜನವಿರುದ್ಧ ಲಕ್ಷಣೋ ಹರಿಹಿ ಜನಾನಾಂ ರುದ್ರಾದೀನಾಂ ಸಕಾಶಾತ್ ಪರಮೇಷ್ಠಿನಃ. ನಮ್ಮಲ್ಲಿ ಪದ ಬಂದಿದೆ, ಜನ ಅಂತ ಪದ ಬಂದೋಗ್ಬಿಟ್ಟಿದೆ, ಜನಗಳು ಅಂತೇಳಿ. ಅರ್ಥ ಹುಟ್ಟೋರು ಅಂತ ಅರ್ಥ. ಜನಗಳು ಏನರ್ಥ ಅದಕ್ಕೆ? ಹುಟ್ಟೋ ಜನಗಳು, ಹುಟ್ಟೋ ಜೀವರು ಅಂತ ಅರ್ಥ. ಜನ ಶಬ್ದಕ್ಕೆ ಜೀವರು ಅಂತಲೇ ಅರ್ಥ. ಬೇರೆಯವ್ರಿಗೆ ಹುಟ್ಟಿಲ್ವಲ್ಲ, ಜೀವರಿಗೆ ಹುಟ್ಟಿರೋದ್ರಿಂದ ಜನ ಇದು ಕೊಟ್ಟು ಜೀವ. ಜಾಯತೆ ಐತಿ ಜನಃ, ನ ಜಾಯತೆ ಐತಿ ಅಜನಃ. ದೇವರಿಗೆ ಏನಂತ ಕರೀತಾರೆ? ಅಜನ. ಯದ್ರೂಪಂ ಅಜ ಜಾ ಇದ್ದಾಗ ಯದ್ರೂಪಂ ಪ್ರಾದರ್ಶಯತ್ ಆತ್ಮನಃ ತದ್ರೂಪಂ ತಸ್ಯ ವಿರಿಂಚಸ್ಯ ಪಶ್ಯತಃ ತತಃ ನಿರ್ಣದಿತ್ಯನ್ವಯ. ಈ ದೂರದೂಪ ತೋರಿಸಿಬಿಟ್ಟು ಪರಮಾತ್ಮ ಮಾಯ ಆಗಿಬಿಡ್ತಾರೆ. ಇದು ಎರಡು ವಿಶೇಷ. ಬ್ರಹ್ಮವಾಯುಗಳಿಗೆ ಪರಮಾತ್ಮ ಸದಾ ಪ್ರತ್ಯಕ್ಷ. ಕೆಲವು ವಿಶೇಷ ರೂಪ ತೋರಿಸಿ ಮರೆ ಮಾಡ್ತಾನೆ ಅಷ್ಟೇ ಹೊರತು ಪೂರ್ತಿ ಒಂದು ಕಾಣದೇ ಇರೋದನ್ನು ತಿಳ್ಕೊಳ್ಳೋಗಿಲ್ಲ ಅವರಿಗೆ. ಯಾವಾಗಲೂ ಏನಾಗ್ತಿರುತ್ತೆ ಅವರಿಗೆ, ಒಂದು ರೀತಿ ಜ್ಞಾನ ಇದ್ದೇ ಇರುತ್ತೆ. ನಮ್ಮಲ್ಲೂ ಒಂದು ವ್ಯತ್ಯಾಸ ಇರುತ್ತೆ, ಕುರುಡ್ರು ಬೇರೆ, ಕಣ್ಣಿರೋರು ಬೇರೆ. ಈ ಕಣ್ಣಿರೋರು ಕಣ್ಣು ಮುಚ್ಚಿದ್ರು ಕೂಡ ಏನಿರುತ್ತೆ ಅವರಿಗೆ? ಲೈಟ್ ಕಾಣಿಸುತ್ತೆ, ಗೊತ್ತಾಯ್ತಾ? ಸ್ವಲ್ಪ ಲೈಟ್ ಇರೋದು. ಕಣ್ಣು ಮುಚ್ಚಿಕೊಂಡಾಗಲೂ ಕೂಡ ನೀವು ಪೂರ್ತಿ ಕಣ್ಣು ಮುಚ್ಚಿಕೊಂಡು ದೀಪದ ಕಡೆ ನೋಡಿ, ಒಂದು ಟ್ರಾನ್ಸ್ಪರೆಂಟ್ ಸ್ವಲ್ಪ ಕಾಣಿಸುತ್ತೆ. ಎಷ್ಟು ಲೂಟ್ ಬ್ಲಾಕ್ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿ ಪೂರ್ತಿ ಕಣ್ಣಿಲ್ದವನಿಗೆ ಸೂರ್ಯ ತೋರಿಸಿದ್ರು ಏನು ಕಾಣೋದಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಎಷ್ಟು ಅಜ್ಞಾನ ಬಂದರೂ ಕೂಡ ನಮ್ಮಷ್ಟು ಅಜ್ಞಾನ ಬರೋಕ್ಕೆ ಸಾಧ್ಯತೆ ಇಲ್ಲ, ತಿಳೀತಾ? ಅದೇ ರೀತಿ ದೇವತೆಗೆ ಅಪರೋಕ್ಷ ಜ್ಞಾನ ಒಂದ್ಸರ್ತ ಆದ್ಮೇಲೂ ಕೂಡ ಮೊದಲಷ್ಟು ಕವರಿಂಗ್ ಇರೋದಿಲ್ಲ, ಸ್ವಲ್ಪ ಕವರ್ ಡಿಟ್ಯಾಚ್ ಆಗಿಬಿಡುತ್ತಾಗಲೇ. ಅದಕ್ಕೇನಂತ ಕರೀತಾರೆ? ಪೊರೆ ಬಿಟ್ಟು ಹಾವಿದ್ದಾಗೆ ಒಂದು ಸ್ಟೇಜ್ ದಾಟಿರ್ತಾರಾಗಲೇ. ಬ್ರಹ್ಮದೇವರು ಇವರಿಗೆ ಅಂತ ಹೇಗಿರ್ತಾರೆ, ಯಾವಾಗಲೂ ಯಾವಾಗಲೂ ನೋಡ್ತಿರ್ತಾರೆ ದೇವರನ್ನ, ಸ್ಪೆಷಲ್ ಆಗಿ ನೋಡ್ತಾರೆ. ಇವತ್ತು ಹೇಳಿದ್ದೆ, ದೇವ್ರ ದರ್ಶನ ಮಾಡೋ ಬಂದು ನಿಂತ ಬೆಳಿಗ್ಗೆ ನೋಡ್ಕೊಂಬಂದಿದ್ದ, ಬೆಳಿಗ್ಗೆ 6 ಗಂಟೆ ನೋಡ್ಕೊಂಬಂದ್ಬಿಟ್ಟಿದ್ದ, ಮತ್ತೆ ದರ್ಶನ ವಿಶೇಷ ಅಲಂಕಾರ ಮಾಡಿದ್ದಾರೆ ಅಂತ. ಓ, ಹಾಗಿದ್ರೆ ಬರ್ತೀನಿ ಅಂತ ಹೊರಟ ಬಂದು. ಎರಡು ದರ್ಶನನೇ ಅದು, ವಿಶೇಷ ದರ್ಶನ. ಅಂಥ ದರ್ಶನ ವ್ಯತ್ಯಾಸ ಬ್ರಹ್ಮದೇವಾಯಿಗಳಿಗೆ ಉಂಟೆ ಹೊರತು ದರ್ಶನ ಇಲ್ಲೇ ಇಲ್ಲ ಎಂಬ ಕಾಲ ಇಲ್ಲ ಅವರಿಗಿಲ್ಲ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ. ಪ್ರಳಯ ಕಾಲದಲ್ಲೂ ದೇವ್ರು ನೋಡ್ತಾರೆ ಅಂದಮೇಲೆ ದೇವ್ರು ಪೂರ್ತಿ ಕಾಣೋದಿಲ್ಲ ಅಂತ ಮಾತು ಉಪಯೋಗಿಸ್ಬಾರ್ದು ಅವ್ರಿಗೆ. ಅದಕ್ಕೆ ಅವ್ರಿಗೆ ಮಾತಿ ಭಾರಿ ಬೆಲೆ. ಯಾವಾಗಲೂ ದೇವ್ರು ನೋಡ್ತಾರಾದ್ರಿಂದ ಮಹತ್ವಪೂರ್ಣವಾದ ಮಹತ್ವ ತೋರಿ, ಅದೇ ಅರ್ಥ. ತೋರಿ ತೋರದಲ್ಲಿ ಏನು ಸಾಮಾನ್ಯ ರೂಪ ಯಾವಾಗಲೂ ತೋರಿಸ್ತಾನೆ, ವಿಶೇಷ ರೂಪ ತೋರಿಸೋದಿಲ್ಲ. ಅದಕ್ಕೆ ಅದು ಮಾತ್ರ ಏನಾಗ ಕಾಯ್ಬೇಕಾದ್ರೆ ವಿಶೇಷ ರೂಪ ತೋರಿಸಕ್ಕೆ ಏನು ಮಾಡಬೇಕು? ಉಡುಪಿ ನಿತ್ಯ ಒಂದೇ, ನೀವು ಮೋಹಿನಿ ಅಲಂಕಾರ ನೋಡ್ಬೇಕಾದ್ರೆ ಏನು ಮಾಡಬೇಕು? ಶುಕ್ರವಾರನೇ ಹೋಗಬೇಕು, ಗೊತ್ತಾಯ್ತಿಲ್ಲ. ಉಳಿದಂತೆ ಅಲ್ಲಿದ್ದವ್ರು ಇಲ್ಲೇ ಇರ್ತೀನಿ ನನಗೆ ತೋರಿಸಿ ಅಂತ ಕೇಳಿದರೆ, ವಿಜಿಟರ್ಸ್ಗೂ ಇಲ್ಲ ಲೋಕಲ್ಗೂ ಇಲ್ಲ, ಅವತ್ತು ಮಾತ್ರ ಹೇಗೋ ಅವು ಕೆಲವು ವಿಶೇಷ ರೂಪಗಳು ಆಗಷ್ಟೇ ನೋಡಿ, ಬೇರೆ ಕಡೆ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ಮಾರ್ಕೆಟ್ರಿ ಏನು ಮಾಡಿಬಿಟ್ರು, ಪ್ರಳಯ ಕಾಲ ಅಲ್ಲ ಪ್ರಳಯ ಕಾಲ ನೋಡ್ಬೇಕು ಅಂತ ಇಷ್ಟಪಟ್ಟರು. ಪರಮಾತ್ಮ ಏನು ಮಾಡಿಬಿಟ್ಟಾಗ ಫಸ್ಟ್ ಪ್ರಳಯನ ಸೃಷ್ಟಿ ಮಾಡಿ ತೋರಿಸ್ತೆ. ಹೆಸರು ಪ್ರಳಯ, ಸೃಷ್ಟಿ ಮಾಡ್ತಾನೆ ಪರಮಾತ್ಮ, ಪ್ರಳಯನ ಸೃಷ್ಟಿ ಮಾಡ್ತಾನೆ ಎಂಬುದು ದೊಡ್ಡ ಮ್ಯಾಜಿಕ್ ಅಲ್ಲಿಗೆ. ಅದು ಚತುರ್ಥ ಭಾಗವತ ಮುಗೀತೀಗ, ಮುಂದೇನಾಯಿತು ಅಂತ ಹೇಳ್ತಾರೆ. ಇದು 9ನೇ ಅಧ್ಯಾಯ, ಇದು ಮುಗಿದ ತಕ್ಷಣ 10ನೇದೇ ಕೊನೆ ಇರೋದು ಎರಡನೇ ಸ್ಕಂದೊಳಗೆ. ಈ ತತ್ವ ನಿರ್ಣಯ ಇದು ಬಹುಶಃ ಎರಡು ಒಟ್ಟಿಗೆ ಮುಗಿತಾರೆ ಚಿಕ್ಕ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ. ನಾಳೆ ಪಾಠ ಇರುತ್ತೆ, ನಾಡಿದ್ದರಿಂದ ಅಲ್ಲಿ ಪ್ರವಚನ ಇರುತ್ತೆ. ರಾಮಸೇವಾ ಮಂಡಳಿಯಲ್ಲಿ 5 ದಿವಸ, 5 4 ದಿವಸ, 4 ದಿವಸ ಪಾಠ ಇರೋದಿಲ್ಲ, ಅಭ್ಯಾಸ.